हरिः ओं श्रीगुरुभ्यो नमः। अभ्रमं भङ्गरहितम् अजडं विमलं सदा आनन्दतीर्थमतुलं मते तापत्रयापहं मिथ्यासिद्धान्तदुध्वान्तविध्वंसविचक्षणः जयतीर्थ्याकेतने भासतां नो हृदम्बरे अत्यकल्पितकल्पोऽयं प्रत्यत्यविदकेसरि व्यासदित्तगुरुभूयात् अस्मदिष्टातसिद्धये तपोविद्याविरक्त्यादि सद्गुणयोगाकरानहं वादिराजगुरून् वन्दे हयग्रीवपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्त्रवे वैष्णवेन्दीवरेन्द्रवे श्रीराघवेन्द्रगुरवे नमोच्चिन्तये आळवे आपादमौलिपर्यन्तं गुरूणामाक्तिं स्मरेत् तेन विघ्नाः प्रणश्यन्ति सिद्धिन्त मनोरथाः। हरिः ओं श्रीगुरुभ्यो नमः। ನಾವು ಭಗವದ್ಗೀತೆಯಲ್ಲಿ ಎರಡನೇ ಅಧ್ಯಾಯ ಸೆಕೆಂಡ್ ಚಾಪ್ಟರ್ ಅದರಲ್ಲಿ 67ನೇ ಶ್ಲೋಕ ಅದನ್ನು ನೋಡ್ತಾ ಇದ್ದೀವಿ, 67th ವರ್ಸ್. ಅದಕ್ಕೆ ಮುಂಚೆ ಇರುವ ಶ್ಲೋಕಗಳಿಗೆಲ್ಲಾನು ನಾವು ಗೀತಾ ಭಾಷ್ಯ ತಾತ್ಪರ್ಯ ವಿವೃತಿ ಎಲ್ಲ ನೋಡಿ ಆಯಿತು. ಈ 67th ವರ್ಷಗೆ ಏನು ಹೇಳಿದ್ದಾರೆ ಅನ್ನೋದು ಸ್ವಲ್ಪ ಸಂಕ್ಷೇಪವಾಗಿ ನೋಡಿದ್ವಿ, ಡೀಟೇಲ್ ಆಗಿ ನೋಡೋಣ. ಈ ಶ್ಲೋಕ ಏನಂತ ಇದಂದ್ರೆ, ಇದು ಇಂದ್ರಿಯಾಣಾಂ ಹಿ ಚರತಾಂ ಯನ್ ಮನೋಹ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ನಾವಂ ಇವಾಂಭಸಿ. ಇಷ್ಟಕ್ಕೆ ಮುಂಚೆ ಹೇಳಿದ ಶ್ಲೋಕಗಳಲ್ಲೆಲ್ಲ ಏನು ಹೇಳಿದ್ದಾರೆ, ನಮಗೆ ಮನಸ್ಸು ಚಂಚಲವಾಗಿದ್ದರೆ ಧ್ಯಾನಕ್ಕೆ ಯೋಗ್ಯವಾಗೋದಿಲ್ಲ. ಸೊ ಯಾಕೆ ಇಂದ್ರಿಯ ನಿಗ್ರಹ ಯಾಕೆ ಬೇಕು, ಯಾಕೆ ಅಂತ ಹೇಳಿದ್ರೆ, ಇಂದ್ರಿಯ ನಿಗ್ರಹ ಇಲ್ಲದೆ ಆ ಇಂದ್ರಿಯಗಳ ಮೂಲಕವಾಗಿ ಮನಸ್ಸು ಬೇರೆ ಕಡೆ ಓಡಿದರೆ ನಮಗೆ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಧ್ಯಾನ ಮಾಡಲಿಕ್ಕಾಗದೇ ಇದ್ರೆ ಪರಮಾತ್ಮ ಅನುಗ್ರಹ ಸಿಗೋದಿಲ್ಲ, ಆದ್ದರಿಂದ ಅಪರೋಕ್ಷ ಜ್ಞಾನ ಬರೋದಿಲ್ಲ, ಮೋಕ್ಷವೂ ಬರೋದಿಲ್ಲ ಅಂತ ಇದೆಲ್ಲ ನೋಡಿದ್ದೀವಿ. ಈಗ ಇಲ್ಲಿ ಒಂದು ನಮಗೆ ಬರೋ ಸಂದೇಹವನ್ನು ಇದೆ, ಕಥಂ ಅಯುಕ್ತಸ್ಯ ಭಾವನಾ ನ ಭವತಿ ಆಹ ಇಂದ್ರಿಯಾನಾಂ ಇದೆ ಅಂತೇಳಿ. ಅಂದ್ರೆ ಅಯುಕ್ತನಾದವನು, ಅಯುಕ್ತ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸು ಜೋಡಿಸು, ಪರಮಾತ್ಮನಲ್ಲಿ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡದೇ ಇರುವವನಿಗೆ ಅವನಿಗೆ ಭಾವನಾ ನ ಭವತಿ. ಯಾಕೆ ಭಾವನಾ ಅಂದ್ರೆ ಏನು, ಧ್ಯಾನ ಯಾಕೆ ಧ್ಯಾನ ಸಾಧ್ಯವಾಗೋದಿಲ್ಲ ಅಂತ ಹೇಳಿದರೆ ಅದನ್ನು ಈ ಶ್ಲೋಕ ಉತ್ತರಿಸುತ್ತೆ. ಇಂದ್ರಿಯಾನಾಂ ಹಿ ಚರತಾಂ ಯನ್ ಮನಃ ಅನುವಿಧೀಯತೆ ಅಂತೇಳಿ. ಅಂದ್ರೆ ಇಂದ್ರಿಯಗಳ ಕಡೆಗೆ ಅನುವಿಧೀಯತೆ, ಅನುಸೃತ್ಯ ವಿಧೇಯ ಅಂದ್ರೆ ಇಂದ್ರಿಯಗಳು ವಿಷಯ ಪದಾರ್ಥಗಳ ಹಿಂದೆ ಹೋಗಿದ್ರೆ ಮನಸ್ಸು ಅದರ ಹಿಂದೆ ಹೋಗುತ್ತೆ, ಒಂದಕ್ಕೆ ಒಂದು ಹಿಂದೆ. ಸೊ ಈ ಜಸ್ಟ್ ನೋ ದ ಇಂದ್ರಿಯ ಸೆನ್ಸ್ ಆರ್ಗನ್ಸ್ ದೇ ಚೇಸ್ ಆಫ್ಟರ್ ದಿ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್, ದ ಮೈಂಡ್ ಚೇಸಸ್ ದಿ ಇಂದ್ರಿಯಾಸ್ ಅಂಡ್ ದ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್. ಈಗ ನಾನು ಈಶ್ವರೇನ ಇಂದ್ರಿಯಾನಾಂ ಅನು ಅಂತಿಲ್ಲ ಅಂದ್ರೆ ಆವಾಗ ನಮಗೆ ಒಂದು ಸೊ ಪರಮಾತ್ಮನ ರೋಲ್ ಏನಿದೆ ಇಲ್ಲಿ ಅಂದರೆ, ಒಬ್ಬರಿಗೆ ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಆದ್ರೆ ದೇವರು ಅನುಗ್ರಹ ಮಾಡಲಿಲ್ಲಲೇ ಆಗಲಿಲ್ಲ ಅಂತ ಕೇಳ್ತೀವಿ. ಇಲ್ಲ ಇಲ್ಲ, ಧ್ಯಾನ ಮಾಡ್ಲಿಕ್ಕೆ ಯಾಕೆ ಆಗಲಿಲ್ಲ ಅಂದ್ರೆ ದೇವದೇನು ರೋಲ್ ಇಲ್ಲ, ಇಂದ್ರಿಯಗಳೆಲ್ಲಾನು ಆ ವಿಷಯ ಪದಾರ್ಥಗಳ ಕಡೆ ಓಡ್ತಾ ಇದೆ, ಅದಕ್ಕೆ ಅವನಿಗೆ ಧ್ಯಾನ ಮಾಡ್ಲಿಕ್ಕಾಗೋದಿಲ್ಲ. ಸೊ ದೇರ್ ಇಸ್ ನೋ ರೋಲ್ ಫಾರ್ ಗಾಡ್ ಅನ್ನುವ ಒಂದು ಸಂದೇಹ ಬಂದ್ರೆ, ಇಲ್ಲ ಇಂದ್ರಿಯಗಳು ವಿಷಯ ಪದಾರ್ಥಗಳ ಕಡೆ ಓಡತ್ತೆ ಅಂತ ಹೇಳಿದರೆ ಅದು ಕೂಡ ಪರಮಾತ್ಮನಿಂದಲೇ ಆಗತ್ತೆ. ಅಂದ್ರೆ ಹೀ ಈಸ್ ಬಿಹೈಂಡ್ ಎವ್ರಿಥಿಂಗ್ ಅನ್ನುವುದರ ಆ ಸಾರಾಂಶವನ್ನು ಇಲ್ಲಿ ಎಂಫಸೈಸ್ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈಶ್ವರಾನಾಂ ಇಂದ್ರಿಯಾನಾಂ ಅನ್ನುವಂತೆ ಅಂದ್ರೆ ಏನು, ಈಶ್ವರನಿಂದ ಎಲ್ಲವೂ ಮಾಡಲ್ಪಡುತ್ತೆ ಅಂದ್ರೆ ಮನಸ್ಸು ಇಂದ್ರಿಯಗಳನ್ನು ಹೋಗುವಂತೆ ಕೂಡ ಪರಮಾತ್ಮನೇ ಮಾಡ್ತಾನೆ ಅಂತೇಳಿ. ಇದಕ್ಕೆ 10ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಬುದ್ಧಿರ್ಜ್ಞಾನ ಅಸಮೋಹ ಅಂತೇಳಿ ಕೃಷ್ಣ ಒಂದು ಲಿಸ್ಟ್ ಆಫ್ ಥಿಂಗ್ಸ್, ಭಯ ಅಭಯ ಇವೆಲ್ಲ ಕೂಡ ಮತ್ತೆಯೇ ನನ್ನಿಂದಲೇ ಆಗತ್ತೆ ಎಲ್ಲವು ಅಂತ ಒಂದು ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ. ಅಂದ್ರೆ ಎಲ್ಲ ಯಾವ ಯಾವ ಜೀವರಾಶಿಗಳ ಸ್ವಭಾವಾನುಸಾರವಾಗಿ ನಡೆಯುವಂತಹ ಕಾರ್ಯಗಳೆಲ್ಲ ಇವೋ ಅವೆಲ್ಲವೂ ಕೂಡ ಪರಮಾತ್ಮನಿಂದಲೇ ಆಗತ್ತೆ. ಅಂದ್ರೆ ಈ ಮನಸ್ಸು ಇಂದ್ರಿಯಗಳ ಕಡೆ ಹೋಗುವುದು, ವಿಷಯಗಳ ಕಡೆ ಹಿಂದೆ ಹೋಗುವುದು, ಇದು ಕೂಡ ಪರಮಾತ್ಮನಿಂದಲೇ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ರೆ ಅದು ಹೌ ವಾಟ್ ಥ್ರೂ ವಾಟ್ ಪರಮಾತ್ಮ ಡಸ್ ಇಟ್, ಹೌ ಹಿ ಡಸ್ ಇಟ್ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಹೌ ಹಿ ಡಸ್ ಇಟ್ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಪ್ರಜ್ಞಾಂ ಅಂದ್ರೆ ಪರೋಕ್ಷ ಜ್ಞಾನವನ್ನು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಂದ್ರಿಯಾಣಾಂ ಹಿಚರತಾಂ ಯನ್ಮನಃ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾಂ ಇಮಾಂಭಸಿ ಅಂತೇಳಿ. ಅಂದ್ರೆ ತದಸ್ಯ ಹರತಿ ಪ್ರಜ್ಞಾಂ, ತದ್ ಪ್ರಜ್ಞಾಂ ಹರತಿ, ಆ ಜೀವನಿಗಿರುವ ಪ್ರಜ್ಞೆಯನ್ನು ಅಂದ್ರೆ ಏನು ಇಲ್ಲಿ ಪ್ರಜ್ಞೆ ಅಂದ್ರೆ ಏನು, ಅವನಿಗಿರುವಂತಹ ಪರೋಕ್ಷ ಜ್ಞಾನವನ್ನು. ಸೊ ಪರಮಾತ್ಮ ಯಾರಿಗಾದ್ರೂ ಅಪರೋಕ್ಷ ಜ್ಞಾನ ಬಂದ್ರೆ ಅದನ್ನು ಕೂಡ ಕ್ಯಾನ್ ಹಿ ಜಸ್ಟ್ ಲೈಕ್ ಟೇಕ್ ಇಟ್ ಅವೇ ಅಂತ ಹೇಳಿದ್ರೆ ಇಲ್ಲ. ಯಾಕೆ ಅಂದ್ರೆ ಅಪರೋಕ್ಷ ಜ್ಞಾನ ಬಂದವನಿಗೆ ಸ್ಥಿರತ್ವ ಬಂದುಬಿಟ್ಟಿದೆ. ಇದು ಪ್ರಜ್ಞಾಮ್ ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ. ಹರತಿ ಪ್ರಜ್ಞಾಮ್ ಅಂತ ಹೇಳಿದ್ರೆ ಅವನಿಗಿರುವ ಪರೋಕ್ಷ ಜ್ಞಾನವನ್ನು ಮಾತ್ರವೇ, ಇಲ್ಲಿ ಅಪರೋಕ್ಷ ಜ್ಞಾನ ಅಂತ ತಗೋಬಾರದು. ಸೊ ಪ್ರಜ್ಞಾಮ್ ಹರತಿ, ಅವನಿಗಿರುವ ಪರೋಕ್ಷ ಜ್ಞಾನವನ್ನು ತಗೊಳ್ತಾನೆ. ಹೇಗೆ? ವಾಯುರ್ ನಾವಿ ಮಾಂಸಿ, ಹೇಗೆಯಾದರೆ ನೀರಿನಲ್ಲಿರುವ ನಾವೆಯನ್ನು, ದೋಣಿಯನ್ನು ವಾಯುವು ಹಾಗೆ ಹೀಗೆ ಅಲ್ಲಾಡಿಸಿ ಇಷ್ಟ ಬಂದ ಕಡೆ ಕರ್ಕೊಂಡು ಹೋಗುತ್ತೋ, ಅದೇ ಇದುವಾಗಿ ಪರಮಾತ್ಮ ಅವನ ಮನಸ್ಸನ್ನು, ಪರೋಕ್ಷ ಜ್ಞಾನಿಯ ಆ ಪರೋಕ್ಷ ಜ್ಞಾನವನ್ನು ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ಅದು ಹೇಗೆ ಮಾಡ್ತಾನೆ ಅಂತ ಹೇಳುದು ಅದ್ರ ವಿಸ್ತಾರವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಜ್ಞಾ ಜ್ಞಾನಂ ಎಲ್ಲ ಕಡೆ ಕರ್ಕೊಂಡು ಹೋಗುವಂತೆ, ಉತ್ಪತ್ಸ್ಯದಪಿ ನಿವಾರಯತೀತ್ಯತ್ತಃ ಉತ್ಪನ್ನಸ್ಯಾಪಿ ಅಭಿಭವೋ ಭವತಿ ಅಂತೇಳಿ. ಅಂದ್ರೆ ಏನು? ಉತ್ಪತ್ಸ್ಯದಪಿ ಆ ಪರೋಕ್ಷ ಜ್ಞಾನ, ಇದು ಅಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಪರೋಕ್ಷ ಜ್ಞಾನ ಅಂದ್ರೆ ಆ ಸಾಮಾನ್ಯ ಸ್ಥಿತಿಯಲ್ಲಿರುವವನಿಗೆ, ಅಂತಹ ಮನುಷ್ಯನಿಗೆ ಇರುವ ಸಾಮಾನ್ಯ ಜ್ಞಾನವನ್ನು, ಅದು ಉತ್ಪತ್ಸ್ಯದಪಿ ಆ ಜ್ಞಾನ ಒಂದು ಬರುವಂತೆ ಇದ್ದರೂ ಕೂಡ ನಿವಾರಯತಿ, ಬರದೆ ಮಾಡೋಲಕ್ಕೆ ಪರಮಾತ್ಮನಿಗೆ ಶಕ್ತಿ ಇದೆ. ಪರಮಾತ್ಮ ಮಾಡಲು ಸಮರ್ಥನಾಗಿದ್ದಾನೆ, ಮಾಡ್ತಾನೆ. ಅಂಡ್ ಹಿ ಡಸ್ ಆಲ್ಸೋ ಸಮಟೈಮ್ಸ್. ಯಾಕೆ? ಅವರವರ ಕರ್ಮಾನುಸಾರವಾಗಿ, ಅವರವರ ಸ್ವಭಾವಾನುಸಾರವಾಗಿ ಮಾಡ್ತಾನೆ. ಮತ್ತೆ ಪರೋಕ್ಷ ಜ್ಞಾನ ಬಂದ್ಬಿಟ್ಟವನಿಗೆ ತೆಗಿತಾನ ಅಂತ ಹೇಳಿದ್ರೆ, ಉತ್ಪನ್ನಸ್ಯಾಪಿ ಅಭಿಭವತ್ತೆ, ಅಂದ್ರೆ ಪರೋಕ್ಷ ಜ್ಞಾನ ಬಂದರೂ ಕೂಡ ಅದನ್ನು ಹಿಂತಿರುಗುವಂತೆ ಮಾಡ್ತಾನೆ. ಇದು ಒಂದು ಲೌಕಿಕ ಎಕ್ಸಾಂಪಲ್ ತಗೋಬೇಕಂತ ಹೇಳಿದ್ರೆ, ಉದಾಹರಣೆಗೆ ಒಬ್ಬನಿರ್ತಾನೆ, ಅವನಿಗೆ ಎಲ್ಲವೂ ಹಿ ಡಸ್ಂಟ್ ನೋ ಎನಿಥಿಂಗ್ ಅಟ್ ಆಲ್, ಏನು ಗೊತ್ತಿರೋದಿಲ್ಲ. ಪರೀಕ್ಷೆ ಹಾಲ್, ಎಕ್ಸಾಮಿನೇಷನ್ ಹಾಲ್ ಹೋಗಿ ಕುತ್ಕೊಂಡು ಕೂಡ ಏನು ಅರ್ಥ ಆಗೋದಿಲ್ಲ. ಹಿ ಡಸ್ಂಟ್ ನೋ ವಾಟ್ ಇಟ್ ಈಸ್, ಏನು ಹಿ ಈಸ್ ಲೈಕ್ ಡಸ್ಂಟ್ ನೋ ಮಚ್, ಡಸ್ಂಟ್ ನೋ, ಏನು ಗೊತ್ತಿಲ್ಲ. ಹಾಲ್ನಲ್ಲಿ ಎಕ್ಸಾಮ್ ಹಾಲ್ ಕೂತ್ಕೊಂಡಾಗೂ ಏನು ಗೊತ್ತಾಗೋದಿಲ್ಲ. ಇನ್ನೊಬ್ಬನಿರ್ತಾನೆ, ಅವನೆಲ್ಲ ಚೆನ್ನಾಗಿ ಹೇಳಕ್ಕೆ ಬರುತ್ತೆ, ಎಲ್ಲ ಗೊತ್ತಾಗಿರುತ್ತೆ. ಆ ಎಕ್ಸಾಮಿನೇಷನ್ ಹಾಲ್ ಓದ್ಕೊಂಡು ಆ ಕ್ವಶನ್ ಪೇಪರ್ ನೋಡೋತ್ತೆ, ಏನು ನೆನಪು ಬರೋದಿಲ್ಲ. ಹಿ ಕಾಂಟ್ ರೈಟ್. ಸೊ ಅಷ್ಟುವರೆಗೂ ತಿಳಿದಿದ್ರು ಕೂಡ ಯಾವಾಗೂ ಆ ಕ್ವಶನ್ ಪೇಪರ್ ನೋಡೋ ಹೊತ್ತಿಗೆ ಅವನಿಗೆಲ್ಲ ಮರೆತು ಹೋಗುತ್ತೆ, ನೆನಪು ಬರೋದಿಲ್ಲ. ಸೊ ಅಂದ್ರೆ ಏನು, ಈ ವಿಧವಾಗಿ ನೆನಪೇ ಬರದೇ ಅಂತ ಮಾಡಬಹುದು, ಇಲ್ಲ ತಿಳಿದವನು ಕೂಡ ಆ ತಿಳಿದದ್ದನ್ನು ಮರೆಯುವಂತೆ ಮಾಡಬಹುದು. ಸೊ ಹಿ ಮೇ ಮೇಕ್ ಪೀಪಲ್ ನಾಟ್ ನೋ ಅಟ್ ಆಲ್, ಆರ್ ತಿಳಿದವರಿಗೆ ಮತ್ತು ಮರೆಯುವಂತೆ ಕೂಡ ಪರಮಾತ್ಮ ಮಾಡ್ತಾನೆ. ಇವೆಲ್ಲ ಆಗತ್ತೆ ಅಂತ. ಯಾಕೆ ಅಂದ್ರೆ ಇದು ಅವರವರ ಕರ್ಮಾನುಸಾರವಾಗತ್ತೆ. ಅದು ಹೇಗಾಗತ್ತೆ ಅಂದ್ರೆ, ಪ್ಯಾತ್ ಇನ್ ವಿಚ್ ಇಟ್ ಹ್ಯಾಪನ್ಸ್ ಇಸ್ ಇಂದ್ರಿಯಗಳನ್ನು ಹೇಳ್ಕೊ, ಅಂದ್ರೆ ಇದು ಕಾರಣ ಏನಂದ್ರೆ ಇಂದ್ರಿಯ ನಿಗ್ರಹ ಇಲ್ಲದಿಂದ. ಸೊ ಹೌ ದೇರ್ ಇಸ್ ಸ್ಕೋಪ್ ಫಾರ್ ದಿಸ್ ಇಂದ್ರಿಯ ನಿಗ್ರಹ ಇಲ್ಲ. ಯಾರಿಗಾದ್ರೆ ಇಂದ್ರಿಯ ನಿಗ್ರಹವಿಲ್ಲವೋ ಅಂತಹ ಅವರನ್ನು ಪರಮಾತ್ಮ ಈ ವಿಧವಾಗಿ ಮಾಡ್ತಾನೆ. ಇಂದ್ರಿಯ ನಿಗ್ರಹ ಇದ್ದಂತಹ ಅಪರೋಕ್ಷ ಜ್ಞಾನಿಗಳಿಗೆ ಪರಮಾತ್ಮ ಅದು ಮಾಡೋದಿಲ್ಲ, ಅವರಿಗೆ ಅನುಗ್ರಹ ಮಾಡಿಬಿಟ್ಟಿದ್ದಾನೆ. ಆ ಕಾರಣದಿಂದ ಅವರಿಗಿರುವ ಆ ಜ್ಞಾನ ತಿರೋಧಾನವಾಗುತ್ತೆ. ಅದು ಬೇರೆ, ಜ್ಞಾನ ತಿರೋಧಾನಕ್ಕೆ ಮತ್ತು ಮಿಕ್ಸಪ್ ಆಗಬೇಡಿ. ಜ್ಞಾನ ತಿರೋಧಾನ ಅಂದ್ರೆ ಅವರ ಅಪರೋಕ್ಷ ಜ್ಞಾನಗಳೆಲ್ಲ ಅಪರೋಕ್ಷ ಜ್ಞಾನ ಹೊಡೋಗತ್ತೆ ಅಂತ ಅರ್ಥ ಅಲ್ಲ, ಅದರ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಇಟ್ ಲೈಕ್ ನೋ, ಇಟ್ ಕವರ್ಸ್ ಇನ್ಕಮ್ ಒಂಥರ ಲೇಯರ್ ತರ ಕವರ್ ಆಗಿಬಿಡುತ್ತೆ ಅಷ್ಟೇ, ಮತ್ತೆ ಅದು ಆ ಲೇಯರ್ ದೂರ ಹೋದ್ರೆ ಮತ್ತೆ ಬಂದ್ಬಿಡುತ್ತೆ. ಸೊ ದೇ ಆರ್ ನಾಟ್ ಗೋಯಿಂಗ್ ಜೀರೋ ಲೆವೆಲ್ಗೆ ಬರ್ತಾ ಇಲ್ಲ ಯಾವಾಗಲೂ ಅದು. ಸೊ ಅದು ಬೇರೆ, ಜ್ಞಾನ ತಿರೋಧಾನ ಬೇರೆ, ಇದು ಬೇರೆ. ಪರೋಕ್ಷ ಜ್ಞಾನ ಆದವನಿಗೆ ಇಂದ್ರಿಯಗಳ ಮೂಲಕವಾಗಿ ಅದು ವಸ್ತುಗಳ ಕಡೆ ಓಡತ್ತೆ. ಆವಾಗ ತತ್ವ ನಿಶ್ಚಯವಾಗದೇ ಮಾಡಿಬಿಡ್ತಾನೆ, ವೇದಾಂತ ವಾಕ್ಯಗಳನ್ನು ಅರ್ಥ ಆಗದೇ ಮಾಡಿಬಿಡ್ತಾನೆ, ನಿರ್ಧಾರವನ್ನು ಉಂಟು ಮಾಡುವುದಿಲ್ಲ. ಸೊ ಧ್ಯಾನಕ್ಕೆ ಯೋಗ್ಯತೆಯನ್ನೇ ಹೊಟ್ಟೋಗುವಂತೆ ಮಾಡ್ತಾನೆ. ದಟ್ ಈಸ್ ದ ಪ್ರಾಬ್ಲಮ್. ಸೊ ಅಪರೋಕ್ಷ ಜ್ಞಾನಿಗಳಿಗೆ ಜ್ಞಾನ ತಿರೋಧಾನವಾದಾಗಲೂ ಅವರು ಧ್ಯಾನ ಯೋಗ್ಯರೇ ಆಗಿದ್ದಾರೆ, ಆದರೆ ಪರೋಕ್ಷ ಜ್ಞಾನಿಗಳಿಗೆ ಆ ಪರೋಕ್ಷ ಜ್ಞಾನವನ್ನು ತೆಗೆದಾಗ ಅವರಿಗೆ ಧ್ಯಾನ ಯೋಗ್ಯರು ಕೂಡ ಆಗಿರುವುದಿಲ್ಲ, ಧ್ಯಾನ ಯೋಗ್ಯತೆ ಕೂಡ ಹೊಟ್ಟೋಗಿರುತ್ತೆ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ದ ದೋಸ್ ಟು. ಅದಾದ ಮೇಲೆ ನೆಕ್ಸ್ಟ್ ಸೊ ಪದ್ಯ ಶ್ಲೋಕ, ಇಂದ್ರಿಯಾನಾಂ ಹಿ ಚರತಾಂ, ಇಂದ್ರಿಯಗಳ ಮೂಲಕವಾಗಿ ವಿಷಯದ ಕಡೆ ಹೇಗೆ ಆದ್ರೆ ಅದು ಹೋ ಚರತಾಂ ಹೋಗ್ತಾ ಇದ್ರೆ ಅದು ಹೇಗಾಗತ್ತೆ? ಯತ್ ಮನಃ ಅನುವಿಧೀಯತೆ, ಅದರ ಹಿಂದೆ ಮನಸ್ಸು ಹೋಗತ್ತೆ, ಆ ಮನಸ್ಸನ್ನು ಭಗವಂತನೇ ಆ ವಿಧವಾಗಿ ಹೋಗುವಂತೆ ಮಾಡ್ತಾನೆ ಅಂತ ಹೇಳಿ, ಅದಾದ ಮೇಲೆ ತದಸ್ಯ ಹರತಿ ಪ್ರಜ್ಞಾಂ, ಅಂತಹ ಅವನ ಆ ಪರೋಕ್ಷ ಜ್ಞಾನವನ್ನು ಪರಮಾತ್ಮ ತೆಗೆದುಬಿಡ್ತಾನೆ. ಹೇಗೆ? ವಾಯು ನಾವ್, ಹೇಗೆ ಆದ್ರೆ ವಾಯುವಾದರೆ ನಾವನ್ನು, ನಾವೆಂದ್ರೆ ದೋಣಿ, ದೋಣಿಯನ್ನು ಅಂಬಸಿ ನೀರಿನಲ್ಲಿರುವ ದೋಣಿಯನ್ನು ವಾಯುವು ತೆಗೆದುಬಿಟ್ಟಂತೆ ಪರಮಾತ್ಮ ಆ ವಾಯುವನ್ನು ಉಪಯೋಗಿಸಿ, ಇಲ್ಲಿ ವಾಯು ಉಪಯೋಗಿಸುವುದಂತೆ ಏನು, ಈ ವಿಧವಾದ ಇಂದ್ರಿಯಗಳ ಮೂಲಕವಾಗಿ, ಇಂದ್ರಿಯ ಮನೋಚಾಂಚಲ್ಯ, ವಾಯು ಅನ್ನೋದು ಮನೋಚಾಂಚಲ್ಯ, ಮನೋಚಾಂಚಲ್ಯ ಮೂಲಕವಾಗಿ ಅವರ ಜ್ಞಾನವನ್ನು, ಪ್ರಜ್ಞವನ್ನು, ಪರೋಕ್ಷ ಜ್ಞಾನವನ್ನು ಪರಮಾತ್ಮ ಅಲ್ಲಾಡಿಸಿಬಿಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ, ತಸ್ಮಾದ್ ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸೊ ಇಷ್ಟುವರೆಗೂ ಹೇಳಿದ ವಿಷಯಗಳ ಒಂದು ಬ್ರೀಫ್ ಸಮ್ಮರಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸಮ್ಮರೈಸಿಂಗ್ ಅಂತ ಹೇಳ್ತೇವಲ್ಲ, ಫೈನಲ್ ಕೈಂಡ್ ಆಫ್ ಸಮ್ಮರೈಸೇಷನ್. ಇದು ಬ್ರೀಫ್ ಸಮ್ಮರೈಸೇಷನ್, ನೆಕ್ಸ್ಟ್ ಶ್ಲೋಕದಲ್ಲಿ ವಿಸ್ತಾರವಾದ ಸಮ್ಮರೈಸೇಷನ್ ಆಗುತ್ತೆ. ಇಲ್ಲಿ ಬ್ರೀಫ್ ಸಮ್ಮರೈಸೇಷನ್ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ತಸ್ಮಾತ್ ಆ ಕಾರಣದಿಂದ ಯಸ್ಯ ಮಹಾಬಾಹೋ ನಿಗೃಹೀತಾನೆ ಸರ್ವಶಃ ಸರ್ವಶಃ ಮಹಾಬಾಹ ಯಸ್ಯ ನಿಗೃಹೀತಾನೆ, ಯಾರಾದರೆ ಎಲ್ಲ ವಿಧವಾಗಿ ತಾನು ನಿಗ್ರಹ ಮಾಡಿಕೊಂಡಿದ್ದಾನೋ, ಕಂಟ್ರೋಲ್ ಮಾಡಿಕೊಂಡಿದ್ದಾನೋ, ವಿಷಯಗಳ ಕಡೆ ಹೋಗದೆ ಮಾಡಿಕೊಂಡಿದೆ, ಏನು ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಗಳನ್ನು ಇಂದ್ರಿಯಕ್ಕೆ ಸಂಬಂಧಪಟ್ಟ ವಸ್ತುಗಳು, ವಿಷಯ ವಸ್ತುಗಳು, ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್ ಕಡೆ ಹೋಗದೆ ಯಾರಾದರೆ ನಿಗೃಹೀತಾನಿ ನಿಗ್ರಹ ಮಾಡಿಕೊಂಡಿದ್ದಾನೋ ಅಂತಹ ಅವನ ಪ್ರಜ್ಞೆ, ಅವನ ಪ್ರಜ್ಞೆ ಅಂದರೆ ಅಪರೋ, ಇಲ್ಲಿ ಪ್ರಜ್ಞೆ ಅನ್ನುವ ಶಬ್ದಕ್ಕೆ ಅಪರೋಕ್ಷ ಜ್ಞಾನ, ಯಾಕಂದರೆ ಪ್ರತಿಷ್ಠಿತ, ಅಂತಹ ಅವನ ಪ್ರಜ್ಞೆ ಜ್ಞಾನ ಹೇಗಿದೆ, ಪ್ರತಿಷ್ಠಿತವಾಗಿದೆ ಅಂದರೆ ಏನು ಸ್ಥಿರವಾಗಿ ನೆಲೆಕೊಂಡಿದೆ ಅವನ ಅಪರೋಕ್ಷ ಜ್ಞಾನಿ. ಯಾರಾದರೆ ತನ್ನ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿಟ್ಟುಕೊಂಡು ವಿಷಯದ ಕಡೆ ಓಡಿಸದೆ ಹೋಗದೆ ಮಾಡಿ ಹಿಡ್ಕೊಂಡಿರ್ತಾನೋ ಅಂತಹ ಅವನು ಅಪರೋಕ್ಷ ಜ್ಞಾನಿ ಅಂತ ಕರೆಯಲ್ಪಡ್ತಾನೆ. ದಟ್ ಈಸ್ ದ ರೆಕಗ್ನಿಷನ್, ನಾವು ಮುಂಚೆ ಹೇಳಿದಂತೆ ಅಪರೋಕ್ಷ ಜ್ಞಾನಿಯ ಲಕ್ಷಣವಾಗಿದೆ ಅದು ಅಂತ ಹೇಳಿ ಹೇಳಿದ್ದಾರೆ. ಸೊ ಭಾಷ್ಯದಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ತಸ್ಮಾತ್ ಸರ್ವಾತ್ಮನ ನಿಗೃಹೀತ ಇಂದ್ರಿಯ ಏವ ಜ್ಞಾನಿ ಇತಿ ನಿಗಮಯತಿ ತಸ್ಮಾದಿತಿ. ಇಲ್ಲಿ ನಿಗಮಯತಿ ನಿರ್ಧಾರ ಮಾಡಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ತಸ್ಮಾತ್ ಆ ಕಾರಣದಿಂದ ಸರ್ವಾತ್ಮನ ಎಲ್ಲ ವಿಧಗಳಿಂದಲೂ ನಿಗೃಹೀತ ಇಂದ್ರಿಯ ನಿಗ್ರಹ ಮಾಡಲ್ಪಟ್ಟಿರುವಂತಹ ಇಂದ್ರಿಯಗಳು ಯಾರಿಗಿದೋ ಅವನು ಏವ ಅವನು ಮಾತ್ರವೇ ಜ್ಞಾನಿ, ನಿಧವಾದ ಅಪರೋಕ್ಷ ಜ್ಞಾನಿ ಅಂಥೇಳಿ ನಮಗೆ ನಿರ್ಧಾರವಾಗಿ ಉಪಸಂಹಾರ ಮಾಡಿ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ, ಇದು 68ನೇ ಪದ್ಯ, 68ನೇ ಶ್ಲೋಕ, ದೆನ್ 69th ವರ್ಸ್ ನಂಬರ್ 69. ಇದು ಇಷ್ಟುವರೆಗೂ ಅದು ಬ್ರೀಫ್ ಸಮ್ಮರಿ ಆದಮೇಲೆ ಒಂದು ಓವರ್ಆಲ್ ಸಮ್ಮರಿಯನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಬಹಳ ಒಂದು ಒಳ್ಳೆ ಎಕ್ಸಾಂಪಲ್ ಇಂದ ಹೇಳ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಬಹಳ ಜನ ತಪ್ಪು ತಪ್ಪು ತಪ್ಪಾಗಿ ಅರ್ಥಗಳನ್ನು ಮಾಡಿದರೆ ಆಚಾರ್ಯರು ಬಹಳ ಸುಂದರವಾಗಿ ಮಾಡಿದ್ದಾರೆ ಅರ್ಥವನ್ನು, ಅದು ಹೇಗೆ ಅಂತ ನೋಡೋಣ. ಈ ಶ್ಲೋಕ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೇ. ಇದರ ಮೇಲ್ನೋಟದ ಅರ್ಥ ನೋಡಿಬಿಟ್ಟು ಯಾಕೆ ಗೊಂದಲ ಆಯಿತು ಬಹಳ ಜನಕ್ಕೆ, ಆ ಗೊಂದಲವನ್ನು ಆಚಾರ್ಯ ಹೇಗೆ ತೆಗೆದಿದ್ದಾರೆ ಅನ್ನೋದು ನೋಡೋಣ. ಮೇಲ್ನೋಟದ ಅರ್ಥ, ಯಾವುದಾದರೆ ನಿಶಾ ಸರ್ವಭೂತಾನಾಂ, ಸರ್ವಭೂತಾನಾಂ ನಿಶಾ ಎಲ್ಲ ಪ್ರಾಣಿಗಳಿಗೂ ರಾತ್ರಿಯಾಗಿದೋ, ತಸ್ಯಾಂ ಅದು ಸಂಯಮಿ ಸಂಯಮ ಉಳ್ಳವನು ಅಂದರೆ ತನ್ನ ಒಳ್ಳೆ ಯೋಗಿಯಾದವನು ಜ್ಞಾನಿಯಾದವನಿಗೆ ಜಾಗರ್ತಿ ಅವನಿಗೆ ಎಚ್ಚರಿಕೆ, ಎಲ್ಲರೂ ರಾತ್ರಿ ಆದವನು ಅವನಿಗೆ ಹಗಲಾಗಿದೆ. ಯಸ್ಯಾಂ ಜಾಗೃತಿ ಎಲ್ಲವೂ ಯಾರಿಗೆ ಹಗಲಾಗಿದೋ, ಯಸ್ಯಾಂ ಜಾಗೃತಿ ಭೂತಾನೆ ಎಲ್ಲ ಪ್ರಾಣಿಗಳಿಗೂ ಯಾವುದಾದರೆ ಹಗಲಾಗಿದೋ ಜಾಗೃತಿಯಾಗಿದೋ ಎಚ್ಚರಿಕೆಯಿಂದ ಅಂದರೆ ಡೇ ಟೈಮ್ ಆಗಿದೋ, ಸಾ ಅದು ನಿಶಾ ಪಶ್ಯತೋ ಮುನೇಹೇ ಅಂತಹ ಮುನಿಗೆ, ಇದು ನೋಡ್ತಾ ಇರುವಂತಹ ಈ ಮುನಿಗೆ ಅದು ರಾತ್ರಿ ಆಗಿದೆ ಅಂದರೆ ಎಲ್ಲರಿಗೂ ರಾತ್ರಿ ಆಗಿದ್ದು ಜ್ಞಾನಿಗೆ ಹಗಲಾಗಿದೆ, ಎಲ್ಲರಿಗೂ ಹಗಲಾಗಿದ್ದು ಜ್ಞಾನಿಗೆ ರಾತ್ರಿ ಆಗಿದೆ. ಇದನ್ನು ಬಹಳ ಜನ ವಿಚಿತ್ರವಾದ ಧೋರಣೆಗಳಿಂದ ವ್ಯಾಖ್ಯಾನ ಮಾಡಿದರೆ, ಓಹೋ ಇದು ಬಹಳ ಗೊಂದಲ, ಏನು ರಾತ್ರಿ ಹಗಲಾಗಿದೆ ಹಗಲು ರಾತ್ರಿ ಆಯಿತು ಅಂತ ಹೇಳಿದರೆ ಹಾಗೆ, ಒಬ್ಬರ ಹಗಲು ಇನ್ನೊಬ್ಬರ ರಾತ್ರಿ, ಅವನ ರಾತ್ರಿ ನಮಗೆ ಹಗಲು ಅವನ ಹಗಲು ನಮ್ಮ ರಾತ್ರಿ. ಇದನ್ನು ಕೆಲವು ಜನ ಓಹೋ ನೋಡ್ರಿ ಸಣ್ಣ ಅರ್ತ್ಗೆ ಈಗ ಫಾರಿನ್ಗೆಲ್ಲ ಬಂದವಂತಹ ಈ ಹರೇ ರಾಮ ಹರೇ ಕೃಷ್ಣ ಆದ ಫಾಲೋವರ್ಸ್ ಎಲ್ಲ ಅದಕ್ಕೆ ಓಹೋ ಇದು ಸೂರ್ಯ ಒಂದು ಕಡೆ ಹಗಲಿದ್ರೆ ಇನ್ನೊಂದು ಕಡೆ ರಾತ್ರಿ ಅಂತೇಳಿ ಈ ವಿಧವಾಗಿ ಇಲ್ಲಿ ಅಂತಹ ಜ್ಞಾನಿಯ ವಿಷಯವನ್ನು ಹೇಳ್ತಾ ಇರುವಾಗ ಅಲ್ಲಿ ಹಗಲಿದೆ ಇಲ್ಲಿ ರಾತ್ರಿ ಇದೆ ಅಲ್ಲಿ ರಾತ್ರಿ ಇದೆ ಇಲ್ಲಿ ಹಗಲಿದೆ ಅಂತ ಹೇಳುವುದರಲ್ಲಿ ಮೂಲಕವಾಗಿ ಯಾವುದನ್ನು ಸಾಧಿಸಿದಂತೆ ಆಗೋದಿಲ್ಲ. ಇನ್ನು ಕೆಲವು ಜನ ಓಹೋ ಹಗಲು ರಾತ್ರಿ ಎಲ್ಲ ಈ ತರ ರಿವರ್ಸ್ ಮಾಡಿ ಹೇಳಿದ್ದಾರಲ್ವಾ ಇದನ್ನೆಲ್ಲ ನಾವು ಮಿಥ್ಯ ಅಂತ ಹೇಳಿಬಿಟ್ರೆ ಇನ್ನೂ ಸುಲಭವಾಗಿಬಿಟ್ಟಿದೆ. ಸೊ ಅಂದ್ರೆ ನೋಡ್ರಿ ಅಲ್ಲ ಹಗಲು ರಾತ್ರಿ ಇದೆ ಯಾಕೆ ಗೊಂದಲ ಯಾಕೆ ನಿಮಗೆ, ಇದೆಲ್ಲವೂ ಮಿಥ್ಯವೇ, ಹಗಲು ಮಿಥ್ಯ ರಾತ್ರಿ ಮಿಥ್ಯ, ಸೊ ಹಗಲನ್ನು ರಾತ್ರಿಗಂತ ಕರಿಬಹುದು ರಾತ್ರಿಯನ್ನು ಹಗಲಂತ ಕರಿಬಹುದು ಎಲ್ಲ ಮಿಥ್ಯ ಅಂತ ಹೇಳಿಬಿಟ್ರೆ ಇನ್ನು ಮಿಥ್ಯಾರೂಪವಾದ್ಯದಿಂದ ಇನ್ನು ಈಸಿಯಾಗಿ ಆಗಿಬಿಡುತ್ತೆ ಅಂತೇಳಿ. ಇಂತಹ ಇದು ಮಾಡಿದರೆ ಇದರಿಂದ ಪ್ರಯೋಜನ ಯಾಕೆ, ಈ ಶ್ಲೋಕಕ್ಕೆ ಯಾವ ಪ್ರಯೋಜನವೂ ಇಲ್ಲದೆ ಹೋಗುತ್ತೆ. ಆಚಾರ್ಯರು ಇದನ್ನು ಬಹಳ ಸುಂದರವಾಗಿ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ, ಯಾ ನಿಶಾ ಸರ್ವ, ನಿಶಾ ಅಂದರೆ ರಾತ್ರಿ, ರಾತ್ರಿ ಅಂದರೆ ಅರ್ಥೇನು, ರಾತ್ರಿ ಮಲಗುವುದು, ಮಲಗುವುದು ಅಂತ ಹೇಳಿದರೆ ವಿ ಡೋಂಟ್ ವಾಂಟ್ ಸಮಥಿಂಗ್, ನಮಗೆ ಆಕ್ಟಿವಿಟೀಸ್ ಇದರ ಮೇಲೆ ಯಾವುದು ಇಂಟ್ರೆಸ್ಟ್ ಇಲ್ಲ ಅಂದರೆ ವಿ ಜಸ್ಟ್ ವಾಂಟ್ ಟು ವಿತ್ ಡ್ರಾ ಫ್ರಮ್ ಮೆಟೀರಿಯಲಿಸ್ಟಿಕ್ ಥಿಂಗ್ ಅಂದರೆ ನಮಗೆ ಬ್ಯಾಟ್ರಿ ಮಲ್ಕೊಳ್ತೀವಿ ರೀ, ಯಾವುದೋ ಒಂದು ಒಳ್ಳೆ ಶೋ ಇದು ನೋಡ್ತೀನಿ ಅಂದರೆ ಬೇಡಪ್ಪ ನನಗೆ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಮಲ್ಕೊಂಡು ಬಿಡ್ತೀನಿ, ನಾನು ನಿದ್ದೆ ಮಾಡ್ತೀನಿ. ಸೊ ಯಾವುದರ ಮೇಲೆ ನಮಗೆ ಅಭಿರುಚಿ ಇಲ್ಲವೋ ಅದನ್ನು ಬಿಟ್ಟು ಬಿಟ್ಟು ನಾವು ಮಲಗ್ತೀವಿ ಅಂದರೆ ಅದನ್ನು ಬೇಡ ಅಂತ ತಳ್ಳಿಬಿಟ್ಟು ದೂರ ಮನಸ್ಸನ್ನು ಇಡುವುದು, ಅದು ಬೇಡ ಅಂತ ಹೇಳುವುದು. ರಾತ್ರಿ ಅಂತ ಹೇಳಿದರೆ ಬೇಡ ಅಂತ ಹೇಳುವುದು. ಯಾವುದು ತಸ್ಯಾಂ ಜಾಗತ್ತೆ ಅಂದರೆ ಎಚ್ಚರಿಕೆ, ಎಚ್ಚರಿಕೆಯಿಂದ ಇರುವುದಂದರೆ ಅದನ್ನು ನೋಡಿ ಓಹೋ ಇದು ಇದೆ ಇದೆ ಅಂತ ಎಚ್ಚರಿಕೆಯಿಂದ ಅದನ್ನು ನೋಡುವುದು. ಸೊ ವಿತ್ ಎ ವೇಕ್ಫುಲ್ ಮೈಂಡ್ ಯು ಆರ್ ಸೋ ಈಗರ್ ಟು ಸೀ ಸಮಥಿಂಗ್, ಆವಾಗ ಎಚ್ಚರಿಕೆಯಿಂದ ಇರೋದು. ಅಂದ್ರೆ ಯಾವುದಾದ್ರೆ ಎಲ್ಲ ಪ್ರಾಣಿಗಳಿಗೆ ರಾತ್ರಿಯಂತೆ ಇರತ್ತೋ, ಅಂದ್ರೆ ಏನು ಪರಮಾತ್ಮನ ವಿಷಯ, ಆ ಪರಮಾತ್ಮನ ವಿಷಯ ಅವರಿಗೆ ರಾತ್ರಿ ಅಂತ ಬೇಕಾಗಿಲ್ಲ. ಅಂದ್ರೆ ನಿದ್ದೆ ಮಾಡುವವನಿಗೆ ಆಗ ಹೊರಗಿನ ಪ್ರಪಂಚ ಬೇಕಾಗಿಲ್ಲ. ಅದೇ ವಿಧವಾಗಿ ಈ ಪ್ರಾಣಿಗಳಿಗೆ, ಅಂದ್ರೆ ಅಜ್ಞಾನಿಗಳಾದ ಪ್ರಾಣಿಗಳಿಗೆ ಪರಮಾತ್ಮನ ಬಗ್ಗೆ ವಿಚಾರ ಬೇಕಾಗಿಲ್ಲ. ಅದರ ಬಗ್ಗೆ ಅವರು ರಾತ್ರಿಯಂತೆ ಇರ್ತಾರೆ, ಅಂದ್ರೆ ನಮ್ಗೆ ಬೇಡ ಅಂತ ಮಲಗುತ್ತಾರೆ, ಅಂದ್ರೆ ಪರಾಮುಖರಾಗಿರ್ತಾರೆ. ಅದಕ್ಕೆ ಜ್ಞಾನಿಗಳಾದವರು ಅದರ ಹಿಂದೆ ಎಚ್ಚರಿಕೆಯಿಂದ ಪರಮಾತ್ಮನ ನೋಡ್ತಾರೆ. ಅಂದ್ರೆ ಪರಮಾತ್ಮ ಬೇಕು ಬೇಕು, ಆ ಪರಮಾತ್ಮ ಬೇಡ ಬೇಡ ಅಂದ್ರೆ ಇವರು ಪರಮಾತ್ಮ ಬೇಕು ಬೇಕು ಅಂತ ಅದರ ಹಿಂದೆ ಹೋಗ್ತಾರೆ. ಯಸ್ಯಾಂ ಜಾಗೃತಿ ಭೂತಾನಿ, ಎಲ್ಲ ಪ್ರಾಣಿಗಳು, ಈ ಅಜ್ಞಾನಿಗಳಾದ ಪ್ರಾಣಿಗಳು ವಿಷಯ ಸುಖಗಳ ಕಡೆ ಓಡ್ತೀವಿ, ಇದು ಬೇಕು ನನಗೆ, ಅದು ಬೇಕು ಇದು ಬೇಕಂತ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್ ಹಿಂದೆ ಓಡಿದರೆ, ಜ್ಞಾನಿಯಾದವನು ಪಶ್ಯತೋ ಮುನೇಹೇ, ಅಪರೋಕ್ಷ ಜ್ಞಾನದಿಂದ ಎಲ್ಲವನ್ನು ನೋಡುವಂತಹ ಮುನಿಯಾದವನು, ಅಂದ್ರೆ ಮನನಾಶಕ್ತಿ ಇರುವಂತಹ ಅವನು ಏನು ಮಾಡ್ತಾನೆ, ಸಾ ನಿಶಾ, ಅದು ಅವನಿಗೆ ರಾತ್ರಿಯಂತೆ. ಅಂದ್ರೆ ನನಗೆ ಈ ವಿಶೇಷಗಳು ಬೇಕಾಗಿಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟ್ ಇನ್ ಮೆಟೀರಿಯಲ್. ಅಂದ್ರೆ ಯಾವುದು ಅವರಿಗೆ ಇಂಟ್ರೆಸ್ಟ್ ಇದೋ ಇದು ಇವನಿಗೆ ಇಂಟ್ರೆಸ್ಟ್ ಇಲ್ಲ, ಯಾವುದು ಅವರಿಗೆ ಇಂಟ್ರೆಸ್ಟ್ ಇಲ್ಲವೋ ಇದು ಅವನಿಗೆ ಇಂಟ್ರೆಸ್ಟ್ ಇದೆ. ಪರಮಾತ್ಮನ ಬಗ್ಗೆ ಅವ್ರು ಬೇಡ ಅಂತಾರೆ, ಜ್ಞಾನಿ ಆದವನು ಬೇಕು ಅಂತಾನೆ. ಅಜ್ಞಾನಿಗಳು ಎಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಬೇಕು ಬೇಕು ಅಂತ ಹೇಳ್ತಾರೆ, ಜ್ಞಾನಿ ಆದವನು ನನಗದು ಬೇಡ ಅಂತ ಅದರಿಂದ ಪರಾಮುಖನಾಗುತ್ತಾನೆ. ಈ ವಿಧವಾಗಿ ಅಜ್ಞಾನಿಗಳ ಬಗ್ಗೆ, ಅವರ ವಿಷಯಗಳ ಬಗ್ಗೆ ಜ್ಞಾನಿಯಾದವನ ದೃಷ್ಟಿಕೋನ ಹೇಗಿರುತ್ತೆ ಅನ್ನುವುದನ್ನು ಈ ಶ್ಲೋಕ ತಿಳಿಸುತ್ತೆ. ಅದರಿಂದ ಒಂದು ಪ್ರಯೋಜನ ಇದೆ ಹೊರತು ಏನೇನೋ ಬೇರೆ ವ್ಯಾಖ್ಯಾನಗಳನ್ನು ಮಾಡಿದರೆ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಅದನ್ನೇ ಆಚಾರ್ಯರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಉಕ್ತಂ ಲಕ್ಷಣಂ ಪಿಂಡೀಕೃತ್ಯ ಆಹ ಯಾ ನಿಶಾ ಇತಿ ಅಂತೇಳಿ. ಉಕ್ತಂ ಲಕ್ಷಣಂ, ಇಷ್ಟಕ್ಕೆ ಮುಂಚೆ ಹೇಳಿದ ಎಲ್ಲ ವಿಷಯಗಳ, ಆ ಅಪರೋಕ್ಷ ಜ್ಞಾನಿಗಳ ಲಕ್ಷಣಗಳನ್ನು ಇಲ್ಲಿ ಪಿಂಡೀಕೃತ್ಯ, ಪಿಂಡೀಕೃತ್ಯ ಅಂದ್ರೆ ಪಿಂಡದಂತೆ ಅಂದ್ರೆ ಒಂದು ಹಿಡಿಯೋದು, ಅಂದ್ರೆ ಏನು ಸಮರೈಸಿಂಗ್ ಕ್ವಿಂಟ್ ಎಸೆನ್ಸ್ ಅಂತ ಹೇಳ್ತೀವಲ್ಲ, ಎಲ್ಲವನ್ನು ಚೆನ್ನಾಗಿ ಹಿಂಡಿಬಿಟ್ಟು ನಮಗೆ ಒಂದು ಸಾರವನ್ನು ರಸವನ್ನು ಕೊಟ್ಟಂತೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಆಲ್ ದ ಓವರ್ಆಲ್ ಸಮರೈಸೇಷನ್ ಇಲ್ಲಿ ಚೆನ್ನಾಗಿ ನಮಗೆ ಹಿಂಡಿಬಿಟ್ಟು ನಮ್ಗೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಯಾ ಸರ್ವಭೂತಾನಾಂ ನಿಶಾ ಪರಮೇಶ್ವರ ಸ್ವರೂಪ ಲಕ್ಷಣ ಯಸ್ಯಾಂ ಸುಪ್ತಾನಿ ಇವ ನ ಕಿಂಚಿತ್ ಜಾನಂತಿ ತಸ್ಯಾಂ ಇಂದ್ರಿಯ ಸಂಯಮಯುಕ್ತ ಜ್ಞಾನಿ ಜಾಗತಿ ಸಮ್ಯಕ್ ಅಪರೋಕ್ಷೇಣ ಪಶ್ಯತಿ ಪರಮಾತ್ಮಾನಂ ಇತ್ಯರ್ಥ. ಈ ವಾಕ್ಯವನ್ನು ಸುಂದರವಾಗಿ ಫ್ರೇಮ್ ಮಾಡಿದ್ದಾರೆ. ಯಾ ಸರ್ವಭೂತಾನಾಂ ನಿಶಾ ಅಂದ್ರೆ ಅರ್ಥ ಏನಂದರೆ, ಪರಮೇಶ್ವರ ಸ್ವರೂಪ ಲಕ್ಷಣ, ಭಗವಂತನ ಸ್ವರೂಪವನ್ನು ತಿಳಿಸುವಂತಹ ಜ್ಞಾನ ಯಾವುದಿದೋ, ಅಂತಹ ಒಳ್ಳೆ ಜ್ಞಾನ ಯಾವುದು, ಅದನ್ನ ಬಗ್ಗೆ ಯಸ್ಯಾಂ ಯಾವುದರ ಬಗ್ಗೆ ಆದರೆ ಸುಪ್ತಾನೀವ ಮಲಗಿದವರಂತೆ ಇರ್ತಾರೋ, ನ ಕಿಂಚಿತ್ ಸುಪ್ತಾನೀವ ಅಂದ್ರೆ ನ ಕಿಂಚಿತ್ ಜಾನಂತಿ, ಸ್ವಲ್ಪವೂ ಅದನ್ನು ಬಗ್ಗೆ ಬೇಡ ಅಂತ ಸ್ವಲ್ಪವೂ ತಿಳಿಯೋದಿಲ್ಲ. ನಾಟ್ ಎ ಲಿಟಲ್ ಇಂಟ್ರೆಸ್ಟೆಡ್, ನಾಟ್ ಈವನ್ ಎ ಲಿಟಲ್ ಬಿಟ್ ಇಂಟ್ರೆಸ್ಟೆಡ್. ಯಾವುದರಲ್ಲಿರ್ತಾರೋ ತಸ್ಯಾಂ ಆ ವಿಷಯದಲ್ಲಿ ಇಂದ್ರಿಯ ಸಂಯಮಯುಕ್ತ, ಇಂದ್ರಿಯಗಳನ್ನು ಸಂಯಮ ನಿಗ್ರಹ ಮಾಡಿಕೊಂಡವನು, ಸಂಯಮಯುಕ್ತನಾದವನು, ಇಂದ್ರಿಯ ನಿಗ್ರಹ ಮಾಡಿದಂತಹ ಜ್ಞಾನಿ, ಅಪರೋಕ್ಷ ಜ್ಞಾನಿ, ಜಾಗತಿ ಅಂದ್ರೆ ಎಚ್ಚರಿಕೆಯಿಂದ ಇರ್ತಾನೆ. ಅಂದ್ರೆ ಅದಕ್ಕೆ ಎಚ್ಚರಿಕೆಯಿಂದ ಇರುವುದಂದ್ರೆ ಸಮ್ಯಕ್ ಅಪರೋಕ್ಷೇನ ಪಶ್ಯತಿ, ಚೆನ್ನಾಗಿ ಅಪರೋಕ್ಷ ದೃಷ್ಟಿಯಿಂದ ಆ ಪರಮಾತ್ಮನನ್ನು ಮತ್ತೆ ಮತ್ತೆ ನೋಡಬೇಕಂತ ಇಚ್ಛೆಯನ್ನು ಪಡೆತಾ ಎಚ್ಚರಿಕೆಯಿಂದ, ಯಾವಾಗ ದೇವರು ಕಾಣಿಸ್ತಾನೆ, ಯಾವಾಗ ದೇವರು ಕಾಣಿಸ್ತಾನೆ, ಯಾವಾಗ ದೇವರನ್ನು ನೋಡಬಹುದು ಅಂತೇಳಿ ಎಚ್ಚರಿಕೆಯಿಂದ ಇರ್ತಾನೆ. ಪಶ್ಯತಿ ಪರಮಾತ್ಮಾನ ಇತ್ಯರ್ಥ, ಪರಮಾತ್ಮನನ್ನು ತನ್ನ ಬಿಂಬರೂಪನಾದ ಪರಮಾತ್ಮನನ್ನು ತನ್ನ ಹೃದಯ ಕಮಲದಲ್ಲಿ ಯಾವಾಗಲೂ ನೋಡಬೇಕಂತ ಇಚ್ಛೆದಿಂದ ಅವನಿರ್ತಾನೆ ಅನ್ನುವುದು ಇಲ್ಲಿ ಇರುವಂತಹ ಅರ್ಥ ಅಂತೇಳಿ ಹೇಳ್ತಾ ಇದ್ದಾರೆ. ಅದರ ಸೆಕೆಂಡ್ ಪಾರ್ಟ್ ಅನ್ನು, ಯಸ್ಯಾಂ ವಿಷಯ ಲಕ್ಷಣಾಯಾಂ ಭೂತಾನಿ ಜಾಗೃತಿ ತಸ್ಯಾಂ ನಿಶಾಯಾಮಿವ ಸುಪ್ತಃ ಪ್ರಾಯಃ ನ ಜಾನಾತಿ. ಯಸ್ಯಾಂ ವಿಷಯ ಲಕ್ಷಣಾಯಾಂ, ಯಾವ ವಿಷಯ ಲಕ್ಷಣಗಳಂದ್ರೆ ಮೆಟೀರಿಯಲಿಸ್ಟಿಕ್ ಥಿಂಗ್, ಸಾಮಾನ್ಯ ಲೌಕಿಕ ವಿಷಯಗಳ ಲಕ್ಷಣಗಳು ಯಾವುದ್ಯಾವುದಿದೋ ಅವೆಲ್ಲದರಲ್ಲಿಯೂ ಕೂಡ ಭೂತಾನಿ ಪ್ರಾಣಿಗಳು, ಅಜ್ಞಾನದಿಂದ ಕೂಡಿರುವಂತಹ ಪ್ರಾಣಿಗಳು ಜಾಗೃತಿ ಎಚ್ಚರಿಕೆಯಿಂದಿರ್ತಾರೆ. ಅಂದ್ರೆ ಅದು ಬೇಕು ಬೇಕು ಅಂತ ಇದ್ದಾರೆ, ಹಿಂದನೆ ಓಡ್ತಾ ಇರ್ತಾರೆ. ಆ ವಿಷಯದಲ್ಲಿ ತಸ್ಯಾಂ ಅಂತಹ ವಿಷಯಗಳಲ್ಲಿ, ಸಾಮಾನ್ಯ ವಿಷಯಗಳಲ್ಲಿ ನಿಶಾಯಾಮ್ ಇವ ರಾತ್ರಿಯಂತೆ ಇರ್ತಾರೆ. ಅಂದ್ರೆ ಏನು ಸುಪ್ತಃ ಪ್ರಾಯ ನ ಜಾನಾತಿ, ಮಲಗಿದವನು ಹೇಗಾದರೆ ಬಾಹ್ಯ ಪ್ರಪಂಚವನ್ನು ತಿಳಿಯುವುದಿಲ್ಲವೋ ಅದೇ ವಿಧವಾಗಿ ಜ್ಞಾನಿಯಾದವನು ಮಲಗಿದವನಂತೆ ಇರ್ತಾನೆ. ಅಂದರೆ ಆ ಬಾಹ್ಯ ವಿಷಯಗಳನ್ನು ಬಾಹ್ಯ ಪ್ರಪಂಚವನ್ನು ಮಲಗಿದವನು ತಿಳಿಯದೇ ಇದ್ದಂತೆ ಅವರು ಕೂಡ ನನಗೆ ಬೇಡ, ನನಗೆ ಐ ಆಮ್ ನಾಟ್ ಇವನ್ ಅವೇ ಅಂದ್ರೆ ದೇ ಶೋ ದೇರ್ ಟೋಟಲ್ ಡಿಸ್ರಿಗಾರ್ಡ್ ಫಾರ್ ದಟ್, ಅದು ಬೇಡೇ ಬೇಡ ನನಗೆ, ಸ್ವಲ್ಪವೂ ಬೇಡ ಅಂತೇಳಿ ಅದರ ಪಕ್ಕೆ ಪರಾಮುಖರಾಗಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಂತಹ ಒಂದು ಸುಂದರವಾದ ಭಾವನನ್ನು ಕೊಟ್ಟ ನಂತರ ಆಚಾರ್ಯರು ಎಲ್ಲರಿಗೆ ಬರೋ ಸಂದೇಹ, ಸರಿ ಆಚಾರ್ಯರು ಹೇಳಿದ್ದು ಬಹಳ ಸುಂದರವಾಗಿಯೇ ಇದೆ, ಅದಕ್ಕೆ ಇದಕ್ಕೆ ನನ್ನ ಪ್ರಮಾಣವಿದೋ, ಇಂಥ ಇದೇ ಭಾವನೆಯನ್ನು ಬೇರೆ ಎಲ್ಲಾದರೂ ಕೊಟ್ಟಿದ್ದಾರೆಯೋ ಅಂತ ಹೇಳಿದರೆ ಅದಕ್ಕೆ ಭಾಗವತದಿಂದಲೇ ಎರಡು ಶ್ಲೋಕಗಳನ್ನು ಸಂಕ್ಷೇಪವಾಗಿ ರೆಫರ್ ಮಾಡಿ ಹೇಳಿದ್ದಾರೆ. ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ 28ನೇ ಅಧ್ಯಾಯದಲ್ಲಿ ಬರುವಂತಹ 37-38 ಶ್ಲೋಕಗಳು ಅವು ಹೇಗೆ ಓಡತ್ತಂದ್ರೆ, ದೇಹಂ ತು ತಂ ನ ಚರ್ಮಂ ಅನ್ನುವ ಒಂದು ಶ್ಲೋಕ ಅದು 37ನೇದು, 38ನೇದು ಅಲ್ಲಿ ದೇಹೋಪಿ ದೈವವಶಗಃ ಅನ್ನುವಂತಹ ಈ ಎರಡು ಶ್ಲೋಕಗಳಲ್ಲಿ ಅದೇ ಭಾವನೆಯನ್ನು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಅಲ್ಲಿ ದೇಹಂ ತು ತಂ ನ ಚರ್ಮಂ ಅಂತ ಹೇಳಿದ್ರೆ ಆ ಚರ್ಮದೇಹ ಅಂದ್ರೆ ಏನೊಂದು ಸ್ವಲ್ಪ ಸಂಕ್ಷೇಪವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಚರ್ಮದೇಹ ಅಂತ ಹೇಳಿದ್ರೆ ನಾವು ಈ ಪ್ರಪಂಚದಲ್ಲಿ ಮತ್ತು ಜನ್ಮವನ್ನು ಬರುವುದು ಹೋಗುತ್ತೆ, ಸಾಧನೆ ನಡೀತಾ ಮುಂದುವರಿತಾ ಬರುತ್ತೆ. ಅಪರೋಕ್ಷ ಜ್ಞಾನಿಗಳಾದವರು ಅವರ ಅಪರೋಕ್ಷ ಜ್ಞಾನವಾಗುತ್ತೆ, ಮತ್ತು ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಅವರಿಗೆ ಪ್ರಾರಬ್ಧ ಕರ್ಮ ಇದ್ದಷ್ಟು ಕಾಲವೂ ಅವರು ತಾವು ದೇಹಧಾರಣೆಯನ್ನು ಮಾಡ್ತಾ ಇರ್ತಾರೆ. ಕೊನೆಗೆ ಚರ್ಮದೇಹ ಬಂದಾಗ ಅವ್ರಿಗೆ ಅದು ತಿಳಿಯತ್ತೆ, ಇದು ನನ್ನ ಚರ್ಮದೇಹ, ಇದಾದ ಮೇಲೆ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅನ್ನುವ ತಿಳುವಳಿಕೆ ಅವರಿಗೆ ಬರುತ್ತೆ. ಬಂದಾಗ ಕೂಡ ಅವರು ಆಹಾ ಈ ಚರ್ಮದೇಹ ಲಾಸ್ಟ್ ಬಾಡಿ ರೀ, ಲೆಟ್ ಮೀ ಹ್ಯಾವ್ ದ ಬೆಸ್ಟ್ ಆಫ್ ದ ಟೈಮ್ಸ್ ಅಂತ ಹೇಳಿ ಆ ವಿಧವಾದ ಈ ಆಲೋಚನೆಯೇ ಬರೋದಿಲ್ಲ ಅವರು. ಈವನ್ ಚರ್ಮದೇಹ ಇದ್ದಾಗ ಕೂಡ ಅವರೇನು ಅವರ ದೃಷ್ಟಿಕೋನ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಚರ್ಮದೇಹವು ನನ್ನದಲ್ಲ, ಇಷ್ಟು ತನಕ ಬಂದ ದೇಹಗಳು ಯಾವುದು ನನ್ನದಲ್ಲ, ಈ ಕೊನೆಯಾಗಿ ಬಂದ ಈ ಚರ್ಮದೇಹವು ನನ್ನದಲ್ಲ, ಇದು ಪರಮಾತ್ಮನಿಗೆ ಸಮರ್ಪಿತವಾಗಿದ್ದು, ಪರಮಾತ್ಮನಿಗೆ ಸೇರಿದ್ದು, ಈ ಚರ್ಮದೇಹವನ್ನು ಕೂಡ ಪರಮಾತ್ಮನ ಸೇವೆಗೆ ನಾನು ವಿನಿಯೋಗ ಮಾಡ್ತೀನಿ ಅಂಥೇಳಿ ಆ ಚರ್ಮದೇಹವನ್ನು ಕೂಡ ಜೀವಾತ್ಮನು ತನ್ನದು ಅಂತ ತಿಳುಕೊಳ್ಳದೆ ಹರಿಯ ಅಧೀನ ಅಂತ ಹೇಳಿ ಅನ್ನುವ ಭಾವನೆಯಿಂದ ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಇದು ಉಪಯೋಗ ಮಾಡಬೇಕು, ಬೇರೆ ಯಾವುದಕ್ಕೂ ಈ ದೇಹವನ್ನು ಉಪಯೋಗ ಮಾಡಕೂಡದು, ಇದು ಪರಮಾತ್ಮನಿಗೆ ಸೇರಿದ್ದು ನನಗೆ ಸೇರಿದ್ದಲ್ಲ ಅನ್ನುವ ಒಂದು ಭಾವನೆಯಿಂದ ಅವನು ಇರ್ತಾನೆ. ಅದಕ್ಕೆ ಜಾಗೃತಿ ಸಂಯಮಿ ಅದೇ ನಿಷಾರ, ಅವರಿಗೆ ಈ ದೇಹ ಎಲ್ಲರಿಗೆ ಮಿಕ್ಕವರಿಗೆ ಅದು ಬಹಳ ಬೇಕಾಗಿದ್ದರೆ ಅವರಿಗೆ ಅದು ಬೇಡದ್ದಾಗಿದೆ, ಪರಮಾತ್ಮಯ ಬೇಡ ಅಂತ ಹೇಳಿದ್ರೆ ಪರಮಾತ್ಮನೇ ಅವರಿಗೆ ಬೇಕಾಗಿದೆ. ಈ ಇದೇ ಭಾವನೆಯನ್ನು ಆ ಶ್ಲೋಕವೂ ಹೇಳುತ್ತೆ. ಅದೇ ವಿಧವಾಗಿ ನೆಕ್ಸ್ಟ್ ಶ್ಲೋಕ ಕೂಡ ದೇಹೋಪಿ ದೈವವಶಃ ಅಂಥೇಳಿ, ಈ ದೇಹ ನಮಗೆ ಇರೋದು ಯಾವಾಗಿರುತ್ತೆ, ಈ ದೇಹ ಪರಮಾತ್ಮ ಎಷ್ಟುವರೆಗೂ ಈ ದೇಹದಿಂದ ನಾವು ಸಾಧನೆ ಮಾಡಬೇಕಂತ ನಿಶ್ಚಯ ಮಾಡ್ತಾನೋ ಅಷ್ಟುವರೆಗೂ ಆ ದೇಹ ಇರುತ್ತೆ. ಪರಮಾತ್ಮ ಆಯಿತು ಈ ದೇಹದಿಂದ ಸಾಧನೆ ಮುಗಿತು ಅಂತ ಹೇಳಿದ್ರೆ ಆ ದೇಹ ಬಿದ್ದೋಗುತ್ತೆ. ಆ ಕಾರಣದಿಂದ ಈ ದೇಹ ಯಾವಾಗಲೂ ಚರ್ಮದೇಹ ಮಾತ್ರವೇ ಅಲ್ಲ, ಮಿಕ್ಕ ದೇಹಗಳು ಚರ್ಮದೇಹ ಮಾತ್ರ ದೇವರಿಗೆ ಸೇರಿದ್ದರೆ ಮಿಕ್ಕ ದೇಹಗಳೆಲ್ಲ ನಮಗೆ ಸೇರಿದ್ದು ಅಂತ ಹೇಳಿದ್ರೆ ಹಾಗಲ್ಲ, ಎಲ್ಲ ಕಾಲದಲ್ಲಿಯೂ ಕೂಡ ದೇಹಗಳು ಪರಮಾತ್ಮನಿಗೆ ಸೇರಿತ್ತು. ದೇಹೋಪಿ ದೈವವಶಃ ಅಂತ ಹೇಳಿ ಅಂದ್ರೆ ಎಲ್ಲ ದೇಹವು ಕೂಡ ನಾವು ಕರ್ಮ ಮಾಡುವುದಕ್ಕೆ ಪರಮಾತ್ಮ ನಮಗೆ ಕೊಟ್ಟಂತಹ ಯಾವುದು ದೇಹ, ನಾವು ದಾಸರ ಪದವನ್ನು ಕೇಳ್ತೀವಿ, ಯಾಕಂದ್ರೆ ದೇಹ ಅನ್ನುವುದು ನಮಗೆ ಶರೀರ ಧರ್ಮ ಸಾಧನಕ್ಕೆ ಬೇಕಾದಷ್ಟೇ, ಕರ್ಮ ಸಾಧನೆ ಮಾಡೋಕ್ಕೆ ಕೊಟ್ಟಂತಹದ್ದಷ್ಟೇ ಅನ್ನುವುದು. ಅದಕ್ಕೆ ಈ ದೇಹ ಕೂಡ ಪರಮಾತ್ಮನ ವಶದಲ್ಲೇ ಇದೆ ಅನ್ನುವ ಈ ಎರಡು ಶ್ಲೋಕಗಳ ಮೂಲಕವಾಗಿ, ಭಾಗವತದಲ್ಲಿ ಬಂದ ಶ್ಲೋಕಗಳ ಮೂಲಕವಾಗಿ ಇದೇ ಭಾವನೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮನನಯುಕ್ತ ಮುನಿ, ಮುನಿ ಅನ್ನುವ ಶಬ್ದಕ್ಕೆ ಮುನಿ ಅಂದ್ರೆ ಏನೋ ಮೂಕು ಮುಚ್ಕೊಂಡು ಒಂದು ಕೂಟವನು, ಮುನಿ ಅಂದ್ರೆ ಮೌನದಿಂದಿರೋವನು ಅಂತ ಕೆಲವು ಜನ ನಿರ್ವಚನ ಮಾಡ್ತಾರೆ ಆಚಾರ್ಯರು ಸುಂದರ. ಮುನಿ ಅಂದ್ರೆ ಮನನ ಮಾಡುವವನು, ಮುನಿ ಮನನಯುಕ್ತ ಮುನಿಹಿ ಅಂತೇಳಿ, ಮುನಿ ಅನ್ನುವ ಶಬ್ದಕ್ಕೆ ಮನನ ಮಾಡುವವನು, ಮನನ ಅಂದ್ರೆ ಪರಮಾತ್ಮನನ್ನು ಯಾವಾಗಲೂ ಧ್ಯಾನ ಮಾಡ್ತಾ ಇರುವವನು, ಮನನ ಪರಮಾತ್ಮನ ಮನನ ಮನೋಚಿಂತನೆ, ಮನಸ್ಸಿನಲ್ಲಿ ಪರಮಾತ್ಮನನ್ನು ಯಾರಾದರೆ ಯಾವಾಗಲೂ ನೆನೆಸ್ತಾ ಇರ್ತಾರೋ ಅವನನ್ನು ಮುನಿ ಅಂತ ಕರೀತಾರೆ. ಪಶ್ಯತಃ ಅಂತ ಹೇಳಿದರೆ ಇತ್ಯಸ್ಯ ಸಾಧನಮಾಹ ಅಂದ್ರೆ ಪಶ್ಯತೋ ಸಾ ನಿಶಾ ಪಶ್ಯತೋ ಮುನೇಹೇ ಅಂತ ಹೇಳಿದ್ರೆ ಪಶ್ಯತಃ ಮುನೇಹೇ ಪಶ್ಯತಃ ಅಂತ ಹೇಳಿದ್ರೆ ಮುನಿಯಾದವನು ಮನನಯುಕ್ತನಾದವನು ಮುನಿ, ಅಂತಹ ಮುನಿಯ ದಶೆ ಯಾರಿಗೆ ಬರುತ್ತೆ, ಪಶ್ಯತಃ ನೋಡಬೇಕು. ಪರಮಾತ್ಮನನ್ನು ನೋಡುವುದಂದ್ರೆ ಏನು, ಪರಮಾತ್ಮನನ್ನು ಅಪರೋಕ್ಷ ಜ್ಞಾನದಿಂದ ತನ್ನ ಹೃದಯ ಕಮದಲ್ಲಿ ಯಾರಾದರೆ ದರ್ಶನ ಮಾಡಿಕೊಳ್ತಾ ಇರ್ತಾರೋ ಅವನಿಗೆ ಆಟೋಮ್ಯಾಟಿಕ್ ಆಗಿ ಮನನ ಮಾಡುವ ಮನನಯುಕ್ತತ್ವ ದೃಷ್ಟಿ ಬರುತ್ತೆ, ಮನನ ಮಾಡಬೇಕನ್ನುವ ಇಚ್ಛೆ ಯಾವಾಗಲೂ ಇರುತ್ತೆ, ಅದರಲ್ಲಿ ಅವನಿಗೆ ಆನಂದ ಸಿಗುತ್ತೆ. ಆ ಕಾರಣದಿಂದ ಪಶ್ಯತಃ ಅನ್ನುವುದು ಸಾಧನ, ಆ ಸಾಧನೆಯ ಮೂಲಕವಾಗಿ ಮುನಿ ಆಗುತ್ತಾನೆ. ಅದಕ್ಕೆ ಪಶ್ಯತೋ ಮುನಿ ಅಂದರೆ ಪಶ್ಯತ ಪರಮಾತ್ಮನನ್ನು ನೋಡುವುದರ ಮೂಲಕವಾಗಿ ಅಪರೋಕ್ಷ ಜ್ಞಾನದ ಮೂಲಕವಾಗಿ ಅವನು ಸಾಧನೆಯನ್ನು ಪಡೆದು ಅವನು ಮುನಿ ಆಗುತ್ತಾನೆ. ಮುನಿ ಅನ್ನುವುದು ಅಟೈನ್ಮೆಂಟ್, ಪಶ್ಯತಃ ಅನ್ನುವುದು ಸಾಧನೆ. ಈ ವಿಧವಾಗಿ ಪಶ್ಯತೋ ಮುನೇಹಿ ಅನ್ನುವುದನ್ನು ಆ ಮುನಿಯ ಸಾಧನ ವಿಷಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪಶುಭೇತ್ಯಸ್ಯ ಸಾಧನ ಮಹ ಅಂತ ಹೇಳಿ ಇಲ್ಲಿ ಭಾಷೆಯಲ್ಲಿ ಹೇಳಿದಂತಹ ಅರ್ಥ. ಸೊ ಇಲ್ಲಿ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ, ಈ ಭಾಷೆಯಲ್ಲಿ ಹೇಳಿದ ಮೇಲೆ ತಾತ್ಪರ್ಯದಲ್ಲಿ ನಮಗೆ ಭಾಷೆಯಲ್ಲಿ ಈ ವಿಷಯವನ್ನು ಕೇಳಿದಾಗ ನಮಗೆ ಒಂದು ಸಂದೇಹ ಬರುತ್ತೆ. ಓಹೋ, ಅಂದರೆ ಏನು, ಅಪರೋಕ್ಷ ಜ್ಞಾನಿಗಳಿಗೆ ಪರೋಕ್ಷ ಅಜ್ಞಾನಿಗಳ ವಿಷಯಗಳೆಲ್ಲ ಬೇಕಾಗಿಲ್ಲ, ದೇ ಆರ್ ಕೈಂಡ್ ಆಫ್ ಎ ಸ್ಲೀಪಿಂಗ್ ಟುವರ್ಡ್ಸ್ ಇಟ್, ಅಂದರೆ ಅದರ ಮೇಲೆ ಪರಾಮುಖರ, ಅಂದರೆ ದೇ ಆರ್ ನಾಟ್ ಈವನ್ ಎಕ್ಸ್ಪೋಸ್ ಟು ಇಟ್. ಆವಾಗ ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳು, ತತ್ವ ಅಭಿಮಾನಿಗಳಾಗಿದ್ದಾರೆ, ನಮ್ಮ ದೇಹಗಳ ಒಳಗಿರ್ತಾರೆ, ನಾವು ಎಲ್ಲ ಕಾಲದಲ್ಲಿಯೂ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ಅವರು ಯಾವಾಗಲೂ ಎದ್ದೇ ಇರಬೇಕು, ಅಂದರೆ ಏನು, ನಾವು ಮಲಗಿದಾಗ ಎದ್ದಿರಬೇಕು, ನಾವು ಎದ್ದಾಗ ಮಲಗಬೇಕು. ಸೊ ಅವರಿಗೆ ಬೇಕಾಗಿಲ್ಲ ಇವೆಲ್ಲ ಅಂತ ಹೇಳಿದ್ರೆ, ಎಲ್ಲವನ್ನು ಬಿಟ್ಟು ಬಿಟ್ಟರೆ ಅವರಿಗೆ ಅದು ಹೇಗೆ ಸಾಧ್ಯವಾಗುತ್ತೆ, ಅವರು ತತ್ವಾಭಿಮಾನಿತ್ವ ಮಾಡ್ತಾರಲ್ಲವೋ. ಸೊ ದೇವತೆಗಳಿಗೂ ಸಾಮಾನ್ಯ ಅಪರೋಕ್ಷ ಜ್ಞಾನಿಗಳಿಗೂ ಒಂದೇ ವಿಧವಾಗಿ ನಾವು ಇದನ್ನು ಅನ್ವಯ ಮಾಡಬಹುದೋ ಅಂತ ಸಂದೇಹ ಬಂದರೆ ತಾತ್ಪರ್ಯದಲ್ಲಿ ಆ ಸಂದೇಹವನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಆಚಾರ್ಯ ಭಾಷ್ಯದಲ್ಲಿ ಒಂದು ಭಾಷ್ಯ ತಾತ್ಪರ್ಯಗಳನ್ನು ಹೇಗೆ ಓಡಿಸ್ತಾರೆ ಅಂತ ಹೇಳಿದರೆ, ಕೆಲವು ಸಂದರ್ಭಗಳಲ್ಲಿ ಭಾಷ್ಯದಲ್ಲಿ ಒಂದು ಅರ್ಥ ಇದ್ದರೆ ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥ ಇರ್ತಾರೆ, ಕೆಲವು ಸಂದರ್ಭಗಳಲ್ಲಿ ಭಾಷ್ಯದಲ್ಲಿ ಹೇಳಿದ ಅರ್ಥವನ್ನು ತಾತ್ಪರ್ಯದಲ್ಲಿ ಇನ್ನೂ ಅದನ್ನು ವಿಸ್ತಾರ ಮಾಡಿ ಹೇಳ್ತಾರೆ, ಕೆಲವು ಸಂದರ್ಭಗಳಲ್ಲಿ ಭಾಷ್ಯದಲ್ಲಿ ಹೇಳಿದ ಅರ್ಥದಲ್ಲಿ ನಮಗೆ ಬರುವ ಸಂದೇಹಗಳನ್ನು ತಾತ್ಪರ್ಯದಲ್ಲಿ ನಿವಾರಣೆ ಮಾಡ್ತಾರೆ. ಸೊ ಇದು ಎಕ್ಸಾಂಪಲ್ ಇಲ್ಲಿ ಇಂಥದ್ದಂದ್ರೆ, ಇಲ್ಲಿ ಭಾಷ್ಯದಲ್ಲಿ ನಮಗೆ ಬರುವ ಸಂದೇಹವನ್ನು ತಾತ್ಪರ್ಯದಲ್ಲಿ ನಿವಾರಣೆ ಮಾಡ್ತಾ ಇದ್ದಾರೆ. ಸೊ ಏನು, ದೇವತೆಗಳಿಗೂ ಮಿಕ್ಕ ಅಪರೋಕ್ಷ ಜ್ಞಾನಿಗಳು ಇರುವ ಡಿಫರೆನ್ಸ್ ಎಂಥದ್ದು ಅನ್ನೋದು ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವೇಭ್ಯ ಅನ್ಯೇ ಯದಾ ಬ್ರಹ್ಮ ಪಶ್ಯಂತಿ ಅನ್ಯತ್ ನ ದೃಶ್ಯತೆ ನಿಶಾಯಾಮಿವ ಸುವ್ಯಕ್ತಂ ಯಥಾ ಅನ್ಯೈಹಿ ಬ್ರಹ್ಮ ನೇಯತೆ ಆಶ್ಚರ್ಯ ವಸ್ತು ದೃಗ್ಯದ್ವತ್ ಅಂಥೇಳಿ, ವ್ಯಕ್ತಂ ಅನ್ಯತ್ ನ ಪಶ್ಯತಿ ಐಕಾಗ್ರ್ಯಾತ್ ಸುಖೋದ್ರೇಕಾತ್ ದೇವಾ ಸೂರ್ಯವದೇವಚ ಪ್ರಾಯಶಃ ಸರ್ವವೇತ್ತಾರ ತತ್ರಾಪಿ ಉತ್ತರೋತ್ತರಂ ಇತಿ ಬ್ರಹ್ಮತರ್ಕೆ, ಬ್ರಹ್ಮತರ್ಕದಿಂದ ಹೇಳಿದಂಥ ಒಂದು ವಚನ ಅನ್ನು ಹೇಳಿದ್ದಾರೆ. ಏನು, ದೇವೇಭ್ಯ ಅನ್ಯೇ, ದೇವತೆಗಳಿಗಿಂತಲೂ ಬೇರೆ ಆದಂತಹ, ದೋಸ್ ಹೂ ಆರ್ ಅದರ್ ದ್ಯಾನ್ ಗಾಡ್ಸ್, ಅನ್ಯೇ ದೇವೇಭ್ಯ, ದೇವೇಭ್ಯ ಅನ್ಯೇ, ದೇವತೆಗಳಿಗಂತ ಬೇರೆಯಾದಂತಹ ಅಪರೋಕ್ಷ ಜ್ಞಾನಿಗಳು ಯದಾ ಯಾವಾಗಾದರೆ ಬ್ರಹ್ಮ ಪರಮಾತ್ಮನನ್ನು ಪಶ್ಯಂತಿ ನೋಡುತ್ತಾರೋ, ಅನ್ಯತ್ ನ ದೃಶ್ಯತೆ ಬೇರೆಯವುದನ್ನು ನೋಡೋದಿಲ್ಲ, ನಿಶಾಯಾಮಿವ ರಾತ್ರಿಯಂತೆ ಸುವ್ಯಕ್ತಂ ಯಥಾ ಅನ್ಯೈಹಿ ಬ್ರಹ್ಮ ನೇಯತೆ, ಅಂದರೆ ಸುವ್ಯಕ್ತಂ ಯಥಾ ಅನ್ಯೈಹಿ ಬ್ರಹ್ಮ ನೇಯತೆ, ಅಂದರೆ ಏನು, ಅಜ್ಞಾನಿಗಳು ಬ್ರಹ್ಮನನ್ನು ಕಾಣದೇ ಇರ್ತಾರೆ, ಇವರು ಬ್ರಹ್ಮನನ್ನು ನೋಡ್ತಾರೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಯದಾ ಬ್ರಹ್ಮ ಪಶ್ಯಂತಿ ಅನ್ಯತ್ ನ ದೃಶ್ಯತೆ, ಪರಮಾತ್ಮ ನನ್ನ ಬ್ರಹ್ಮನನ್ನು ಅವರು ನೋಡ್ತಾರೆ, ಅನ್ಯತ್ ನ ದೃಶ್ಯತೆ ಆ ಅಂದರೆ ಏನು, ಬೇರೆಯವರು ಪರಮಾತ್ಮನ ನೋಡೋದಿಲ್ಲ, ನಿಶಾಯಾಮಿವ ರಾತ್ರಿಯಂತೆ ಸುವ್ಯಕ್ತಂ ಯಥಾ ಅನ್ಯೈಹಿ ಬ್ರಹ್ಮನೀಯತೆ, ಅದೇನಾಗುತ್ತೆ, ಯಥಾ ಅನ್ಯೈಹಿ ಬ್ರಹ್ಮನೀಯತೆ, ಬೇರೆಯವರಿಗೆ ಬ್ರಹ್ಮ ನ ಈಯತೆ, ನೇಯತೆ ಅಂದರೆ ನ ಈಯತೆ, ಪರಮಾತ್ಮ ಅವರು ಬೇರೆಯವರು ಪರಮಾತ್ಮನನ್ನು ಹೊಂದುವುದಿಲ್ಲ, ಯಥಾ ಅನ್ಯೈಹಿ ಸುವ್ಯಕ್ತಂ, ಅಂದರೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಆಶ್ಚರ್ಯ ವಸ್ತು ದೃಗ್ಯದ್ವತ್ ವ್ಯಕ್ತಂ ಅನ್ಯತ್ ನ ಪಶ್ಯತಿ. ಇದು ಹೇಗಂದರೆ, ಯಾವುದಾದ್ರೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಥಿಂಗ್ ಇದ್ರೆ ಅದನ್ನು ನೋಡುವಾಗ ನಮಗೆ ಡೈವರ್ಷನ್ಸ್ ಇದ್ರೆ ಅದು ಕಾಣಿಸೋದಿಲ್ಲ. ಸಪೋಸ್ ಸಮಥಿಂಗ್ ವಿ ಆರ್ ಅಬ್ಸಾರ್ಬ್ಡ್ ಇನ್ ದಟ್, ವಿ ಆರ್ ವಾಚಿಂಗ್ ಸಮಥಿಂಗ್, ಯಾವುದೋ ಒಂದು ಒಳ್ಳೆ ಮೂವಿ ನೋಡ್ತಾ ಇರ್ಬೋದು, ಇನ್ನೊಂದು ಅದರಲ್ಲಿ ಅಬ್ಸಾರ್ಬ್ ಆಗಿ ಬಿಟ್ಟರೆ ಬೇರೆಯವರು ಏನೋ ಮಾತಾಡ್ತಾ ಇದ್ದಾರೆ, ನಿಂತಿರ್ತಾರೆ, ಏನೋ ನಡೀತಾ ಇರುತ್ತೆ ಬಗಲಿಗೆ, ವಿ ಜಸ್ಟ್ ಇಗ್ನೋರ್ ದಟ್. ಸೊ ನಮಗೆ ಅದು ಸ್ವಲ್ಪವೂ ನಮಗೆ ಮನಸ್ಸು ಆ ಕಡೆ ಓಡೋದಿಲ್ಲ. ಆಶ್ಚರ್ಯ ವಸ್ತು ದೃಗ್ಯದ್ವತ್ ಅಂತೇಳಿ, ನಮಗೆ ಬಹಳ ಆಶ್ಚರ್ಯವಾಗಿ ಆನಂದವನ್ನು ಕೊಡುವಂತಹ ವಸ್ತು ಇದ್ದರೆ ಅದನ್ನೇ ನೋಡ್ತಾ ಇರ್ತೇವೆ ಹೊರತು ಬೇರೆಯದು. ವ್ಯಕ್ತಂ ಅನ್ಯತ್ ನ ಪಶ್ಯತಿ, ವ್ಯಕ್ತವಾಗಿದ್ದರೆ ಕಾಣಿಸ್ತಾ ಇದ್ರು ಕೂಡ ಅನ್ಯತ್ ನ ಪಶ್ಯತಿ, ಬೇರೆಯವರನ್ನು ನಾವು ನೋಡೋದಿಲ್ಲ. ಯಾಕೆ, ಐಕಾಗ್ರ್ಯಾದ್ವಾ ಸುಖೋದ್ರೇಗಾತ್, ಐಕಾಗ್ರ್ಯ ಅಂದರೆ ಏಕಾಗ್ರ ಚಿತ್ತದಿಂದ, ಕಾನ್ಸಂಟ್ರೇಷನ್ ಆಫ್ ಮೈಂಡ್, ವಿತ್ ಬಿಗ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ವಿ ಆರ್ ಅಬ್ಸರ್ವಿಂಗ್ ಸಮಥಿಂಗ್, ಇಲ್ಲ ಸುಖ ಉದ್ರೇಕಾತ್ವ, ವಾಟ್ ಎವರ್ ವಿ ಆರ್ ಅಬ್ಸರ್ವಿಂಗ್ ಆರ್ ವಾಚಿಂಗ್ ಆರ್ ಸೀಯಿಂಗ್ ದಟ್ ಗಿವ್ಸ್ ಅಸ್ ಲಾಟ್ ಆಫ್ ಸುಖೋದ್ರೇಕ, ನಮಗೆ ಬಹಳ ಆನಂದವನ್ನು ಕೊಡುತ್ತೆ, ಉದ್ರೇಕವನ್ನು ಕೊಡುತ್ತೆ, ಅದನ್ನಲ್ಲೇ ಮನಸ್ಸನ್ನು ನಾವು ಲಗ್ನ ಮಾಡಿರ್ತೀವಿ ಹೊರತು ಬೇರೆ ಅದರ ಮೇಲೆ ಮನಸ್ಸು ಓಡೋದಿಲ್ಲ. ಸೊ ಈ ಕಾರಣದಿಂದ ಇದು ಬೇರೆ ಅಪರೋಕ್ಷ ಜ್ಞಾನಿಗಳು, ಸಾಮಾನ್ಯ ಅಪರೋಕ್ಷ ಜ್ಞಾನ ಅಂದರೆ ಏನು, ದೇವತೆಗಳಿಗಿಂತ ಬೇರೆ ಆದವರ ವಿಷಯದಲ್ಲಿ ಇದಿದೆ. ಮತ್ತು ದೇವತೆಗಳು ಹೇಗೆ ಅಂದರೆ, ದೇವಾಹ ಸೂರ್ಯವ ದೇವತ ಪ್ರಾಯಶಃ ಸರ್ವವೇತ್ತಾರಹ ತತ್ರಾಪಿ ಉತ್ತರೋತ್ತರ, ದೇವತೆಗಳ ವಿಷಯದಲ್ಲಿ ಹಾಗಲ್ಲ, ಅವರು ಹೇಗಂದ್ರೆ ಹೌದು ಪರಮಾತ್ಮನ ಚಿಂತೆ ಪರಮಾತ್ಮಂದೇ ಎಲ್ಲ ನೋಡ್ತಾರೆ, ಆದರೆ ಬೇರೆ ವಿಷಯಗಳನ್ನು ಕೂಡ ನೋಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಬೇರೆ ವಿಷಯಗಳು ಸೂರ್ಯ ಇದ್ದರೆ ಸೂರ್ಯ ಎಲ್ಲವನ್ನೂ ನೋಡ್ತಾನೆ ಅವನು, ಏನು ಈ ಆ ಸೂರ್ಯನ ಕಿರಣಗಳು ಬಿದ್ದರೆ ಎಲ್ಲದರ ಮೇಲೂ ಬೀರುತ್ತೆ ಕಿರಣ. ಪಾರ್ಶಿಯಾಲಿಟಿ ಇಲ್ಲ, ಅದು ಇಂಪಾರ್ಟೆಂಟು ಅದು ಅನ್ಇಂಪಾರ್ಟೆಂಟು ಅನ್ನುವ ದೃಷ್ಟಿಯೇ ಇರೋದಿಲ್ಲ. ಎಲ್ಲದರ ಮೇಲೆ ಸೂರ್ಯ ತನ್ನ ಕಾಂತಿಯನ್ನು ಕಿರಣಗಳನ್ನು ಹಾಕಿದಂತೆ ದೇವತೆಗಳು ಏನು ಮಾಡ್ತಾರೆ ಅಂದರೆ ಸರ್ವವೇತ್ತಾರ, ಎಲ್ಲವೂ ತಿಳಿತಾರೆ, ಬೇಕಾಗಿದ್ದು ಬೇಡದ. ಆ ಸಪರೇಷನ್ ಅನ್ನೋದು ಅವ್ರ ಮನಸ್ಸಿನಲ್ಲಿ ಮಾಡ್ಕೋ, ಅಂದ್ರೆ ಬೇಡದ ಅಂತಹ ವಸ್ತು ಅನ್ನುವುದೇ ನೋಡೋದಿಲ್ಲ. ಈವನ್ ದ ಒನ್ಸ್ ದಟ್ ಆರ್ ಅನ್ಇಂಪಾರ್ಟೆಂಟ್ ದೇ ಸೀ ಗಾಡ್ ಇನ್ ದೆಮ್. ಅಂದ್ರೆ ಏನು, ಈಗ ಉದಾಹರಣೆಗೆ ಯಾವುದೋ ಒಂದು ಅನ್ಇಂಪಾರ್ಟೆಂಟ್ ವಸ್ತು ಇದ್ರು ಅದರಲ್ಲಿ ಕೂಡ ಪರಮಾತ್ಮನನ್ನು ನೋಡುವ ಶಕ್ತಿ ಅವರಿಗಿದೆಗೋಸ್ಕರ, ಅವರ ಉಪಾಸನಾ ಕ್ರಮವೇ ಬೇರೆಯಾಗಿದೆಗೋಸ್ಕರ ಅವರು ಎಲ್ಲವನ್ನೂ ನೋಡ್ತಾರೆ. ಅಂತಹ ಉಪಾಸನಾ ಕ್ರಮ ಕೂಡ ಇನ್ನು ಬ್ರಹ್ಮಾದಿ ದೇವತೆಗಳಿಗೆ ಇನ್ನೂ ಜಾಸ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಇಲ್ಲಿ ತಾರತಮ್ಯದ ಒಂದು ವಿಶೇಷ ಅಂಶವನ್ನು ಈ ತಾತ್ಪರ್ಯದಲ್ಲಿ ನಮ್ಮ ಮುಂಚೆ ಹಿಡ್ತಾ ಇದ್ದಾರೆ. ಏನಂದ್ರೆ ತತ್ರಾಪಿ ಉತ್ತರೋತ್ತರಂ ಇತಿ ಬ್ರಹ್ಮತರ, ಅಂದ್ರೆ ದೇವತೆಗಳಾದವರು ಅವರು ಎಲ್ಲ ವಸ್ತುಗಳನ್ನು ನೋಡ್ತಾರೆ, ಅದರಲ್ಲಿಯೂ ಕೂಡ ಎಲ್ಲ ವಸ್ತುಗಳನ್ನು ನೋಡುವುದು ಅನ್ನುವುದು ಎಷ್ಟು ಮಾತ್ರಗೆ ನೋಡ್ತಾರೆ ಅಂತ ಹೇಳಿದ್ರೆ ಉತ್ತರೋತ್ತರಂ, ಮೇಲೆ 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 ಇರುವವರು ದೇವತೆಗಳು. ಒಂದು ದೇವತೆ ಕಂಟೆ ಇನ್ನು ದೇವತೆ, ಇನ್ನು ದೇವತೆ ಮೇಲೆ ಇದ್ದರೆ ಆ ಮೇಲೆ 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 ಇರುವಂತಹ ದೇವತೆಗಳು ಇನ್ನೂ 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 ಜಾಸ್ತಿಯಾಗಿ ಸಮಸ್ತೇನ ನೋಡ್ತಾರೆ, ಅಂದ್ರೆ ಎಲ್ಲವನ್ನು ನೋಡ್ತಾರೆ. ಬ್ರಹ್ಮಾದಿಗಳು ಸಮಸ್ತ ಬ್ರಹ್ಮಾದಿಗಳು ನನಗೆ ಬೇಕಾಗಿದ್ದಲ್ಲಿ ಇವನು ಇಂಟ್ರೆಸ್ಟ್ ಇಲ್ಲ ಇದರ ಮೇಲೆ ನನಗೆ, ಸೊ ಅದನ್ನು ನಾನು ನೋಡೋದಿಲ್ಲ ಅಂತ ಹೇಳಿದ್ರೆ ಅವರು ಸಾಧನೆಯ ಕ್ರಮ ಅಲ್ಲ ಅದು, ಅವರು ಎಲ್ಲವನ್ನು ನೋಡ್ತಾರೆ. ಸೊ ಆ ಕಾರಣದಿಂದ ಉತ್ತರೋತ್ತರ ಏನ ಅಂತ ಹೇಳಿದ್ರೆ ಅವರವರು ಯೋಗ್ಯತಾನುಸಾರ ದೇವತೆಗಳ ಮೇಲೆ ಹೋಗ್ತಾ 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 ಅವರು ಇನ್ನೂ ಇನ್ನೂ ಇನ್ನು ಸಮಸ್ತೇನ ಅಂದ್ರೆ ಸಮಸ್ತವಾಗಿ ಎಲ್ಲವನ್ನೂ ಕೂಡ ನೋಡ್ತಾರೆ ಅಂತ. ಆ ವಿಧವಾಗಿ ಆ ಅಪರೋಕ್ಷ ಜ್ಞಾನಿಗಳ ಉಪಾಸನಾ ಕ್ರಮದಲ್ಲಿ ಕೂಡ ಭೇದ ಇದೆ ಅನ್ನೋ ವಿಷಯವನ್ನು ನಮಗೆ ಇಲ್ಲಿ ನಮ್ಮ ಮುಂಚೆ ಇಟ್ಟಿದ್ದಾರೆ. ಇಲ್ಲಿಗೆ ನಾವು ಇವತ್ತಿನ ಪಾಠ ನಿಲ್ಲಿಸೋಣ. ಈ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯಿನ ವಾಚ ಮನಸ್ಸೇಂದಿರುವ ಬುದ್ಧಾತ್ಮನ ಮನಸ್ಸು ಸ್ವಾವತ್ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರ ನಾರಾಯಣ.